ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ಲೋಕಕ್ಕಾಗಿ ತವ ಕಾಪಡು ಮಾನವಾ, ಈ ಲೋಕ ಬರೀ ಶೂನ್ಯವೇ, ಎಂದೆಂದು ಪರಿತಾಪವೇ. ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವಾ. ಯಾತ್ರೆಯು ಬಲುವಲ್ಪವೆಂದು ತಿಳಿದಿಲ್ಲವೇನೋ ಓ ಮಾನವಾ, ಈ ಲೋಕ ಚಿಂತೆಯು ಕ್ಷಣ ಮಾತ್ರವೆಂಬ ಅರಿವಿಲ್ಲವೇನೋ ಓ ಮಾನವಾ. ಕ್ರಿಸ್ತನೆ ನಿನ್ನಯ ಜೀವಿತವೆಂದು, ಆತನೆ ನಿನಗೆ ಸರ್ವಸ್ವವೆಂದು ಬಾರದೇಕೆ, ಪೂಜಿಸಬಾರದೇಕೆ. ಈ ಲೋಕ ಪರಿಶೂನ್ಯವೇ, ಎಂದೆಂದು ಪರಿತಾಪವೇ. ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನ. ಬಂದು ತಿಳಿದಿಲ್ಲವೇನೋ ಓ ಮಾನವಾ, ಈ ಲೋಕವೆಲ್ಲವೂ ಪರಿಮಾಯ ಎಂದು ಅರಿವಿಲ್ಲವೇನೋ ಓ ಮಾನವಾ. ಅಂತ್ಯದವರೆಗೂ ಸಂರಕ್ಷಿಸುವ ದೇವರಿಗೆಂದೆಂದು ಒಪ್ಪಿಸಿಕೊಳ್ಳುತ್ತ ಜೀವಿಸಬಾರದೇಕೆ, ಜೀವಿಸಬಾರದೇಕೆ. ಈ ಲೋಕ ಪರಿಶೂನ್ಯವೇ, ಎಂದೆಂದು ಪರಿತಾಪವೇ. ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವಾ. ಈ ಲೋಕ ಪರಿಶೂನ್ಯವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವಾ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ದೇವರಿಗೆ ಭಯಪಡುವುದು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರಿಗೆ ಭಯಪಡುವುದು ಅಂದರೆ ಏನು? ದೇವರಿಗೆ ಭಯಪಡುವುದು ಅಂದರೆ ಏನು ಅನ್ನುವಂತಹ ಒಂದು ಸತ್ಯ, ಆಳವಾದಂಥ ಸತ್ಯ. ಸತ್ಯವೇದದಲ್ಲಿ ಅನೇಕರು ದೇವರಿಗೆ ಭಯಪಟ್ಟಿದ್ದಾರೆ. ಅದರ ಅರ್ಥ, ಅದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನು ನಾವು ಇವತ್ತಿನ ದಿನದಲ್ಲಿ ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರತಕ್ಕಂಥವರಾಗಿದ್ದೇವೆ ಸ್ವಾಮಿ. ದೇವರಿಗೆ ಭಯಪಡುವುದು ಅಂದರೆ ಏನು ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಅಪ್ಪ, ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನೀನು ಇಟ್ಟಿದ್ದೀಯ ಸ್ವಾಮಿ. ಅದರಲ್ಲಿ ನಾವು ದೇವರಿಗೆ ನಿಜವಾಗಿ ಭಯಪಡ್ತಕ್ಕಂತಹ ಪ್ರಾಮುಖ್ಯತೆ ಏನು, ಅದರ ಅರ್ಥ ಏನು ಅನ್ನುವುದನ್ನು ಆ ಉದಾಹರಣೆಗಳ ಮೂಲಕವಾಗಿ ಇವತ್ತಿನ ದಿನದಲ್ಲಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ನೀನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಕಾರ್ಯವನ್ನು ಮಾಡು ಸ್ವಾಮಿ. ನೀನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನಿಜವಾದಂತಹ ದೇವರ ಪ್ರೀತಿ, ದೇವರಿಗೆ ಭಯಪಡುವುದು ಅಂದರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ಸಂದೇಶದ ಮೂಲಕವಾಗಿ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ಎರಡು ರೀತಿಯ ಭಯದ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಒಂದು ದೇವರ ಪ್ರಕಾಶಮಾನಂಥ ಒಂದು ಅಗಾಧವಾದಂತಹ ಆತನು ಬರ್ತಕ್ಕಂತಹ ಒಂದು ಸನ್ನಿವೇಶ ಭಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದು ನಾವು ಯಾರಾದರೂ ಸಹ ಪಾಪದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ನಾವೇನಾದರೂ ಒಂದು ತಪ್ಪನ್ನು ಮಾಡ್ತಕ್ಕಂಥವರಾಗಿದ್ದೇವೆ ಅಂದರೆ ನಾನು ನಮ್ಮ ತಂದೆ ಅಥವಾ ಯಾರಾದರೂ ಬರ್ತಕ್ಕಂಥವರಾಗಿದ್ದಾರೆ, ಬಂದು ನನಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ ಶಿಕ್ಷೆಯ ನಿಮಿತ್ತವಾಗಿ ನಾವು ಭಯಪಡ್ತಕ್ಕಂಥವರಾಗಿದ್ದೇವೆ, ಅಥವಾ ನಮ್ಮ ಅಧಿಕಾರಿಗಳು ನಮಗೆ ಏನಾದರೂ ಮಾಡತಕ್ಕಂಥವರಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಭಯಪಡ್ತಕ್ಕಂಥವರಾಗಿದ್ದೇವೆ. ಆದರೆ ಇನ್ನೊಂದು ಭಯ ಇದೆ. ಆ ಭಯ ಏನೆಂದರೆ ನಾವು ಅವರ ಮೇಲಿನ ಗೌರವ, ಅವರ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಭಯಪಡ್ತಕ್ಕಂಥದ್ದು. ಇದರಲ್ಲಿ ದೇವರು ಆತನು ನಮಗೆ ದಂಡನೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಭಯಪಡಬಾರದು. ಅಂಥ ಭಯವನ್ನು ದೇವರು ನಮ್ಮಿಂದ ಎದುರು ನೋಡ್ತಕ್ಕಂಥವನಲ್ಲ. ನಾವು ಆತನ ಮೇಲಿನ ಗೌರವದಿಂದ, ಆತನು ನಮ್ಮ ಸೃಷ್ಟಿಕರ್ತ, ಆತನ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ನಾವು ಭಯಪಡಬೇಕು. ಅಂಥ ಭಯವನ್ನು ದೇವರಿಗೆ ಭಯಪಡುವುದು ಎಂಬುದಾಗಿ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ, ವಿಮೋಚನಾ ಕಾಂಡ 20:20 ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕಂತಲೂ ಬಂದಿದ್ದಾನೆ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ಮೇಲೆ ನಾವು ಇಟ್ಟಿರತಕ್ಕಂಥ ಭಯ ಎಂತಹ ಭಯ ಅಂದರೆ ಅದು ಪಾಪವನ್ನು ಬಿಟ್ಟು ಬಿಡುವಂತಹ ಭಯ, ಪಾಪವನ್ನು ದ್ವೇಷಿಸುವಂತಹ, ದುರ್ಮಾರ್ಗವನ್ನು ಬಿಟ್ಟುವಂತಹ, ದುಷ್ಟತನವನ್ನು ಬಿಡುವಂತಹ ಒಂದು ಭಯವನ್ನು ದೇವರ ಭಯ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೆ ಜ್ಞಾನೋಕ್ತಿ 8:13 ತಿಳಿಸ್ತಕ್ಕಂಥದ್ದಾಗಿದೆ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಅಂದರೆ ಪಾಪದ ಮೇಲೆ ದ್ವೇಷವನ್ನು ಹುಟ್ಟಿಸ್ತಕ್ಕಂಥದ್ದಾಗಿದೆ. ಪಾಪವನ್ನು ನೋಡಿದಾಗ ನಮಗೆ ಯೇಸಿಗೆ ಬರಬೇಕು, ಪಾಪವನ್ನು ನೋಡಿದಾಗ ನಮಗೆ ದ್ವೇಷ ಬರಬೇಕು. ಅದು ದೇವರ ಭಯ. ದೇವರ ಮೇಲೆ ಗೌರವ ಇದ್ದರೆ, ದೇವರನ್ನು ನಾವು ಪ್ರೀತಿಸುವುದಾದರೆ ನಾವು ಪಾಪ ಮಾಡುವುದಿಲ್ಲ, ಪಾಪವನ್ನು ದ್ವೇಷಿಸ್ತಕ್ಕಂಥವರಾಗಿದ್ದೇವೆ. ಹೇಗೆಂದರೆ ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತಾನೆ. ಇವೆಲ್ಲ ಪಾಪಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ನಾವು ದೇವರಿಗೆ ಭಯಪಡುವುದಾದರೆ, ದೇವರ ಮೇಲೆ ನಿಜವಾದಂಥ ಗೌರವ ಪ್ರೀತಿ ನಮ್ಮಲ್ಲಿ ಇದ್ದರೆ ನಾವು ಖಂಡಿತವಾಗಿಯೂ ಸಹ ಈ ಒಂದು ಪಾಪವನ್ನು ಬಿಡ್ತಕ್ಕಂಥವರಾಗಿದ್ದೇವೆ, ದುಷ್ಟತ್ವವನ್ನು ಬಿಟ್ಟು ದೇವರಿಗೆ ಭಯಪಟ್ಟು ನಡೀತಕ್ಕಂಥವರಾಗಿದ್ದೇವೆ. ಯೋಬನ ಗ್ರಂಥದಲ್ಲಿಯೂ ಸಹ 28:28 ಓದುವುದಾದರೆ ಅಲ್ಲಿ, ಆಮೇಲೆ ಮನುಷ್ಯರಿಗೆ ಹೀಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದುಷ್ಟತನ ವನ್ನ ಬಿಡುವುದೇ ಬುದ್ಧಿ. ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 1-12 ತನಕ ನಾವು ಓದುವುದಾದರೆ ಅಲ್ಲಿ 10 ಕನ್ನಿಕೆಗಳ ವಿಚಾರವಾಗಿ ದೇವರು ತಿಳಿಸುವಂತೆವನಾಗಿದ್ದಾನೆ. ಇವರು ಕ್ರಿಸ್ತನ 2ನೇ ಬರವಣವನ್ನ ಎದುರು ನೋಡುವಂತಹ ಜನಗಳಾಗಿದ್ದಾರೆ. ಅಂದರೆ ಯಾಕೆ ಕ್ರಿಸ್ತನ 2ನೇ ಬರೋಣ ಇನ್ನೂ ಸಹ ನಡೀತಾ ಇಲ್ಲ ಅಂದರೆ ನಮ್ಮಲ್ಲಿ ನಾವು ಇನ್ನೂ ಸಹ ಬುದ್ಧಿವಂತರಾಗಿಲ್ಲ, ಅಂದರೆ ವಿವೇಕವನ್ನು ಪಡೆದುಕೊಂಡಿಲ್ಲ. ಯಾಕೆಂದರೆ ನಾವು ಕೆಟ್ಟತನವನ್ನು ಇನ್ನೂ ಸಹ ಬಿಟ್ಟಿಲ್ಲ. ಕೆಟ್ಟತನವನ್ನು ಬಿಟ್ಟರೆ ನಾವು ಬುದ್ಧಿ ಉಳ್ಳ ಕನ್ನಿಕೆಗಳಾಗ್ತಕ್ಕಂಥವರಾಗಿದ್ದೇವೆ, ಕ್ರಿಸ್ತನ ಬರೋಣಕ್ಕೆ ತಯಾರಿಗಳಾಗ್ತಕ್ಕಂಥವರಾಗಿದ್ದೇವೆ. ನಮ್ಮಲ್ಲಿ ದುಷ್ಟತನ, ನಮ್ಮ ಗುಣ ಇನ್ನೂ ಬದಲಾಗದೆ ಹೋಗಿರ್ತಕ್ಕಂಥದ್ದು. ನಾವು ಅನೇಕ ಸತ್ಯವನ್ನು ತಿಳಿದುಕೊಂಡಿದ್ದೇವೆ, ಆದರೆ ನಮ್ಮಲ್ಲಿ ಇನ್ನೂ ಗುಣ ಬದಲಾವಣೆ ಆಗಿಲ್ಲ. 10 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವರೆಲ್ಲರೂ ಸಹ ಕ್ರಿಸ್ತನ ಬರೋಣಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧರಾಗಿದ್ದರು, ಆದರೆ ಅವರ ಗುಣ ಬದಲಾಗಿಲ್ಲ. ನಮ್ಮಲ್ಲೂ ಸಹ ಅಂತಹ ಒಂದು ಗುಣ ಬದಲಾವಣೆ ಇಲ್ಲದೆ ಹೋದ ಕಾರಣದಿಂದಲೇ ಕ್ರಿಸ್ತನ 2ನೇ ಬರೋಣ ತಡವಾಗ್ತಕ್ಕಂಥದ್ದಾಗಿದೆ. ಹಾಗಾದರೆ ನಿಜವಾಗಿಯೂ ಸಹ ದೇವರಿಗೆ ಭಯಪಡುವುದು ಅನ್ನುವುದರ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಸತ್ಯವೇದದಲ್ಲಿ ಒಂದು ಉದಾಹರಣೆ ಆಗಿ ದೇವರು ಒಬ್ಬ ವ್ಯಕ್ತಿಯನ್ನು ಇಟ್ಟಿದ್ದಾನೆ. ಆ ವ್ಯಕ್ತಿ ಯಾರೆಂದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಬೇರೆ ಯಾರೂ ಅಲ್ಲ, ಅಬ್ರಹಾಮ. ಅಬ್ರಹಾಮನು ದೇವರ ವಾಕ್ಯವನ್ನು ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ನೀನು ಈಗ ದೇವರಿಗೆ ಭಯಪಟ್ಟಿದ್ದೀಯಾ ಎನ್ನುವುದನ್ನು ನಾನು ಅರಿತುಕೊಂಡೆ ಎಂಬುದಾಗಿ ದೇವರು ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 12ನೇ ವಚನದಲ್ಲಿ ಅಬ್ರಹಾಮನನ್ನ ಕುರಿತು ಹೇಳುವಂತವರಾಗಿದ್ದಾರೆ. ಹಾಗಾದರೆ ಇಲ್ಲಿ ದೇವರಿಗೆ ಭಯಪಡುವುದು ಅಂದರೆ ಏನು? ಹಾಗಾದರೆ ಅಬ್ರಹಾಮನನ್ನ ನೋಡಿ ದೇವರು ಯಾಕೆ ನೀನು ಈಗ ದೇವರಿಗೆ ಭಯಪಡುವವನಾಗಿದ್ದೀಯಾ ಎಂಬುದನ್ನು ಅರಿತುಕೊಂಡೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಹಾಗಾದರೆ ನಾವು ಅಬ್ರಹಾಮನ ಜೀವಿತವನ್ನು ಸ್ವಲ್ಪ ನಾವು ನೋಡಿದರೆ ದೇವರಿಗೆ ಭಯಪಡುವುದು ಅಂದರೆ ಏನು ಎಂಬುದನ್ನು ನಾವು ಅರಿತುಕೊಳ್ಳಬಹುದಾಗಿದೆ. ಉದಾಹರಣೆಗೆ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 1ನೇ ವಚನವನ್ನು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಈ ಸಂತತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರು ಮನುಷ್ಯನನ್ನು ಶೋಧಿಸ್ತಕ್ಕಂಥವನಾಗಿದ್ದನಾ? ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದೇವರು ಪರಿಶೋಧಿಸಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸತ್ಯವೇದದಲ್ಲಿ ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 13ನೇ ವಚನದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸುವುದಾದರೆ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಅಂದರೆ ಶೋಧಿಸಲ್ಪಡುವಾಗ ಈ ಶೋಧನೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನೂ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಶೋಧಿಸುವುದಿಲ್ಲ ಅಥವಾ ಪ್ರೇರೇಪಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನೂ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನವನ್ನು ಓದುವುದಾದರೆ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಪ್ರಿಯ ಕೇಳುಗರೇ, ನಾವಿಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ, ದೇವರು ಅಬ್ರಹಾಮನನ್ನು ಯಾವುದರಿಂದ ಶೋಧಿಸ್ತಕ್ಕಂಥವನಾಗಿದ್ದಾನೆ ಅಂದರೆ ಒಳ್ಳೆಯದರಿಂದ ಶೋಧಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಸೈತಾನ ನಮ್ಮನ್ನು ಯಾವ ರೀತಿಯಲ್ಲಿ ಶೋಧಿಸ್ತಕ್ಕಂಥವನಾಗಿದ್ದಾನೆ ಅಂದರೆ ಸೈತಾನ ನಮ್ಮ ಕೆಟ್ಟದರಿಂದ ಶೋಧಿಸ್ತಕ್ಕಂಥವನಾಗಿದ್ದಾನೆ, ನಮಗೆ ಈ ಲೋಕದ ಆಸೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ತೋರಿಸಿ ನಮ್ಮನ್ನು ಶೋಧಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಇಲ್ಲಿ ದೇವರು ಒಳ್ಳೆಯದರಿಂದ ಅಬ್ರಹಾಮನನ್ನು ಶೋಧಿಸ್ತಕ್ಕಂಥವನಾಗಿದ್ದಾನೆ. ಹಾಗಾದರೆ ದೇವರು ಎಲ್ಲವನ್ನ ಅರ್ತಿರ್ತಕ್ಕಂಥ ದೇವರು, ಎಲ್ಲವನ್ನ ಅರ್ತಿರ್ತಕ್ಕಂಥ ದೇವರು ಯಾಕೆ ಅಬ್ರಹಾಮನನ್ನು ನಮ್ಮನ್ನು ಶೋಧಿಸಿ ಪರಿಶೋಧಿಸಿ ಆತನು ಅರ್ತಿಕೊಳ್ಳಬೇಕಾಗಿದೆ? ಆತನಿಗೆ ಎಲ್ಲವೂ ಗೊತ್ತಿದೆಯಲ್ಲ. ಅಂದರೆ ಪ್ರಿಯ ಕೇಳುಗರೇ, ಒಬ್ಬ ವಿದ್ಯಾರ್ಥಿ ಆತನ ಒಂದು ತರಗತಿಯಲ್ಲಿ ಆತನು ಯಾವ ರೀತಿಯಲ್ಲಿ ಓದ್ತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ಶಿಕ್ಷಕರಿಗೆ ಗೊತ್ತು. ಅವನು ಯಾವ ರೀತಿಯಲ್ಲಿ ನಡತೆಯಲ್ಲಿ ಗುಣದಲ್ಲಿ ಹೇಗಿದ್ದಾನೆ ಅಂತ ಅವನು ನೋಡಿದ ತಕ್ಷಣ ಆತನನ್ನು ಮುಂದಿನ ತರಗತಿಗೆ ಕಳಿಸಬಹುದು. ಆದರೆ ಅಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಆ ವಿದ್ಯಾರ್ಥಿಗೆ ಆ ತರಗತಿಯ ಶಿಕ್ಷಕರು ಒಂದು ಪರೀಕ್ಷೆಯನ್ನೇ ಹಿಡ್ತಕ್ಕಂಥವರಾಗಿದ್ದಾರೆ. ಆ ಪರೀಕ್ಷೆಯ ಮೂಲಕ ಅವನ ನಿಜವಾದಂಥ ಗುಣ ಹೊರಬರ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಸಹ ಪರಿಶೋಧಿಸ್ತಕ್ಕಂಥವನಾಗಿದ್ದಾನೆ. ತಾನು ಏನನ್ನ ಕೊಟ್ಟಿದ್ದಾನೆ? ಒಳ್ಳೆಯ ವಿಚಾರಗಳಿಂದ ನಮ್ಮನ್ನ ಪರಿಶೋಧಿಸ್ತಕ್ಕಂಥವನಾಗಿದ್ದಾನೆ. ಪರಿಶೋಧಿಸುವುದರ ಮೂಲಕವಾಗಿ ನಮ್ಮ ನಿಜವಾದಂಥ ಗುಣ ಎಂಥದ್ದು ಎಂಬುದನ್ನು ಆತನು ಅರಿತುಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರವೇ ಆತನು ನಮ್ಮನ್ನು ಶೋಧಿಸ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ದೇವರು ಅಬ್ರಹಾಮನನ್ನು ಯಾವ ರೀತಿಯಲ್ಲಿ ಒಳ್ಳೆಯದರಿಂದ ತನಗೆ ಕೊಟ್ಟಿರ್ತಕ್ಕಂಥದ್ರಲ್ಲೇ ಶೋಧಿಸ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ನಾವು ನೋಡುವುದಾದರೆ ಇಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಬ್ರಹಾಮನಿಗೆ ದೇವರು ಆದಿಕಾಂಡ ಪುಸ್ತಕ 22:2 ಓದುವುದಾದರೆ, ಹೀಗೋ ಇದ್ದೇನೆ ಅಂದನು. ಆಗ ಆತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದಂಥ ಇಸಾಕನನ್ನ ತೆಗೆದುಕೊಂಡು ಮೋರೆಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಅಬ್ರಾಹ್ಮನಿಗೆ ಬರ್ತಕ್ಕಂತಹ ಒಂದು ಶೋಧನೆ, ದೇವರು ಒಳ್ಳೆಯದರಿಂದ ಶೋಧಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡಿದೆವು. ಆ ಒಳ್ಳೆಯದರಿಂದ ಯಾವ ರೀತಿಯಲ್ಲಿ ಆತನು ಶೋಧಿಸುವಂಥವನಾಗಿದ್ದಾನೆ ಅಂದರೆ, ಎಷ್ಟೋ ವರ್ಷಗಳಿಂದ ಅವನಿಗೆ ಮಕ್ಕಳಿಲ್ಲದೆ ಇದ್ದನು. ದೇವರು ಅವನಿಗೆ ವಾಗ್ದಾನದ ಪುತ್ರನಾಗಿ ಇಸಾಕನನ್ನು ಕೊಡುವಂಥವನಾಗಿದ್ದಾನೆ. ಇಸಾಕನು ಹುಟ್ಟಿದ ನಂತರ ಅಬ್ರಹಾಮನು ಇಸಾಕನ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಇಡ್ತಕ್ಕಂಥವನಾಗಿದ್ದಾನೆ. ಅದಕ್ಕಿಂತ ಹಿಂದೆ ನಾವು ನೋಡಬೇಕಾದರೆ ಅಬ್ರಹಾಮ ದೇವರ ಹೊಂದಿಗೆ ಒಳ್ಳೆಯ ಸ್ನೇಹಿತನಾಗಿ ಒಳ್ಳೆಯ ರೀತಿಯಲ್ಲಿ ದೇವರೊಂದಿಗೆ ನಡೆದುಕೊಳ್ಳುವಂಥವನಾಗಿದ್ದನು. ಆದರೆ ಇಸಾಕನು ಹುಟ್ಟಿದ ನಂತರ ದೇವರಿಗಿಂತ ಸ್ವಲ್ಪ ಇಸಾಕನನ್ನು ಪ್ರೀತಿ ಮಾಡುವಂಥವನಾಗಿದ್ದಾನೆ. ಆತನಿಗೆ ತನ್ನ ಜೀವಿತದಲ್ಲಿ ಇಸಾಕನೇ ಎಲ್ಲವೂ ಅನ್ನ ರೀತಿಯಲ್ಲಿ ನಡೆದುಕೊಳ್ಳುವಂಥವನಾಗಿದ್ದಾನೆ. ಈಗ ದೇವರು ಅಬ್ರಹಾಮನಿಗೆ ಒಂದು ಶೋಧನೆಯ ಮೂಲಕ ಪರೀಕ್ಷಿಸ್ತಕ್ಕಂಥವನಾಗಿದ್ದಾನೆ. ನನ್ನನ್ನು ಎಷ್ಟು ಪ್ರೀತಿ ಮಾಡತಕ್ಕಂಥವನಾಗಿದ್ದಾನೆ, ನನಗೆ ಎಷ್ಟು ಭಯಪಡ್ತಕ್ಕಂಥವನಾಗಿದ್ದಾನೆ, ನನ್ನ ಮೇಲೆ ಎಷ್ಟು ಗೌರವವನ್ನು ಅಬ್ರಹಾಮ ಇಟ್ಟಿದ್ದಾನೆ, ತನ್ನ ಮಗನಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನ ಅನ್ನುವಂತಹ ಒಂದು ವಿಚಾರವನ್ನು ಅರಿತುಕೊಳ್ಳುವುದಕ್ಕೋಸ್ಕರ ದೇವರು ಅಬ್ರಹಾಮನನ್ನು ಶೋಧಿಸುವಂಥವನಾಗಿದ್ದಾನೆ. ಯಾವುದರಿಂದ ಶೋಧಿಸ್ತಕ್ಕಂಥವನಾಗಿದ್ದಾನೆ? ತಾನು ಏನನ್ನ ಕೊಟ್ಟಿದನೋ ಅದರಿಂದ ಶೋಧಿಸ್ತಕ್ಕಂಥವನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಾವು, ನನಗೆ ಒಂದು ಕಾರ್ ಬೇಕು, ಅಥವಾ ನನಗೆ ಒಂದು ಮೊಬೈಲ್ ಬೇಕು, ಅಥವಾ ನನಗೆ ಬೇರೆ ಯಾವುದೋ ಒಂದು ಬೇಕೆಂಬುದಾಗಿ ನಾವು ಅನೇಕ ದಿನಗಳಿಂದ ಪ್ರಾರ್ಥಿಸ್ತಕ್ಕಂಥವರಾಗಿದ್ದೇವೆ. ದೇವರು ಅದನ್ನು ನಮಗೆ ಕೊಟ್ಟಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ದೇವರಿಗೆ ಮೈಮೆ ತರತಕ್ಕಂಥ ರೀತಿಯಲ್ಲಿ ಉಪಯೋಗಿಸದೆ ಹೋದಾಗ ದೇವರು ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನು ಪರೀಕ್ಷಿಸ್ತಕ್ಕಂಥವನಾಗಿದ್ದಾನೆ. ಆತನು ಕೊಟ್ಟಿರ್ತಕ್ಕಂತಹ ಆ ಕಾರ್ ಇರ್ಬೋದು, ಆ ಮೊಬೈಲ್ ಇರ್ಬೋದು, ಅಥವಾ ಮನೆ ಇರ್ಬೋದು, ಯಾವುದೇ ಒಂದು ವಸ್ತು ಇರ್ಬೋದು, ಅದನ್ನು ನಮ್ಮಿಂದ ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಬಹುಶಃ ನಮ್ಮಲ್ಲಿರ್ತಕ್ಕಂತಹ ಅನೇಕ ವಿಚಾರಗಳನ್ನು ಆತನು ನಿರಂತರವಾಗಿ ನಮ್ಮಿಂದ ತೆಗೆದುಕೊಳ್ತಕ್ಕಂಥವನಾಗಿರ್ಬೋದು, ಅಥವಾ ಅಲ್ಪ ಕಾಲಕ್ಕೆ ತೆಗೆದುಕೊಳ್ತಕ್ಕಂಥವರಾಗಿರ್ಬೋದು, ಆದರೆ ಅದರ ಮುಖಾಂತರವಾಗಿ ನಮ್ಮನ್ನು ಪರಿಶೋಧಿಸ್ತಕ್ಕಂಥವನಾಗಿದ್ದಾನೆ. ನಾನು ಕೊಟ್ಟೇ ಇಲ್ಲ ಎಂಬುದಾಗಿ ಅದನ್ನು ಸ್ವಲ್ಪ ಕಾಲ ನಮ್ಮಿಂದ ತೆಗೆದುಕೊಳ್ಳುವಾಗ ನಮ್ಮ ಒಂದು ಸ್ಥಿತಿ ಹೇಗಿರ್ತಕ್ಕಂಥದ್ದಾಗಿದೆ, ನಮ್ಮ ಗುಣ ಅಲ್ಲಿ ನಿಜವಾದಂಥ ಗುಣ ಹೊರಬರ್ತಕ್ಕಂಥದ್ದಾಗಿದೆ. ನಾನು ಇಷ್ಟೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿದೆ, ಆದರೆ ದೇವರು ನನಗೆ ಹೀಗೆ ಕೊಟ್ಟನು ಹಾಗೆ ಕೊಟ್ಟನು ಅಂತಕ್ಕಂತಹ ರೀತಿಯಲ್ಲಿ ನಾವೇನು ಮಾಡ್ತಕ್ಕಂಥವರಾಗಿದ್ದೇವೆ, ಹೇಳ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ನಾವು ನೋಡುವಂತಹ ಒಂದು ಅದ್ಭುತವಾದಂತಹ ವಿಚಾರವೇನೆಂದರೆ, ಪ್ರಿಯ ಕೇಳುಗರೆ, ಹೆಚ್ಚು ಕಡಿಮೆ ಈಗ 120 ವರ್ಷ ಅಬ್ರಹಾಮನಿಗೆ ಆಗಿದೆ. ಇಂತಹ ಸಮಯದಲ್ಲಿ ಕರ್ತನಲ್ಲಿ ನಿದ್ರೆ ಹೋಗುವ ಅಂತಹ ವಯಸ್ಸಿನಲ್ಲಿ ನಿನ್ನ ಮಗನನ್ನ ಸರ್ವಾಂಗ ಹೋಮವಾಗಿ ನನಗೆ ಅರ್ಪಿಸಬೇಕು. ಸರ್ವಾಂಗ ಹೋಮ ಅಂತಕ್ಕಂಥದ್ದು ಯಾವುದೇ ಒಂದು ಪ್ರಾಣಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಬಲಿಪೀಠದ ಮೇಲೆ ಹಾಕಿ ದಹನವಾಗಿ ಅದು ಬೇಯಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಅದನ್ನ ನಾವು ಯಾಜಕಕಾಂಡ ಪುಸ್ತಕದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಸಾಕನನ್ನ ಒಂದು ಕುರಿಮರಿಯ ಒಂದು ಪಾರಿವಾಳ ಒಂದು ಹಾಡನ್ನ ಯಾವ ರೀತಿಯಲ್ಲಿ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆ ದೇವದರ್ಶನ ಗುಡಾರದಲ್ಲಿ ಸರ್ವಾಂಗ ಹೋಮವಾಗಿ ಅರ್ಪಿಸ್ತಕ್ಕಂಥವರಾಗಿದ್ದರು, ಅದೇ ರೀತಿಯಾಗಿ ಇಸಾಕನನ್ನ ದೇವರು ತೋರಿಸಿದಂತಹ ಮೋರಾಯ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅಲ್ಲಿ ಆತನನ್ನು ಸರ್ವಾಂಗ ಬಲಿಯಾಗಿ ಅರ್ಪಿಸಬೇಕೆಂಬುದಾಗಿ ದೇವರು ಅಬ್ರಹಾಮನನ್ನು ಶೋಧಿಸುವಂಥವನಾಗಿದ್ದಾನೆ. 3 ದಿನಗಳ ಪ್ರಯಾಣ, ಪ್ರಿಯ ಕೇಳುಗರೆ, ನಾವು ದೇವರ ವಾಕ್ಯದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಆ 3 ದಿನದ ಪ್ರಯಾಣ ಅಬ್ರಹಾಮನಿಗೆ ಯಾವ ರೀತಿಯಲ್ಲಿ ಒಂದು ಹೋರಾಟ ಇತ್ತು, ಮನಸ್ಸಿನಲ್ಲಿ ಒಂದು ಹೋರಾಟ ಇತ್ತು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದರೂ ಸಹ ಅಬ್ರಹಾಮ ನಂಬಿಗಸ್ತನಾಗಿದ್ದನು. ದೇವರ ಮಾತಿನಂತೆಯೇ ಬೆಳಗ್ಗಿನ ಜಾವದಲ್ಲಿ ಅವನು ಹೇಳ್ತಕ್ಕಂಥನಾಗಿದ್ದಾನೆ. ಅವನು ತನ್ನ ಹೆಂಡತಿಯಾದಂಥ ಸಾರಳಿಗೆ ವಿಚಾರವನ್ನ ಹೇಳುವುದಿಲ್ಲ ಕೇಳುಗರೆ. ಆದರೆ ಆತನು ತನ್ನ ಮಗನನ್ನ ಎಬ್ಬಿಸಿ ತನ್ನ ಮಗನ ಮೇಲೆ ಆ ಕಟ್ಟಿಗೆಯನ್ನು ಹೊರಿಸಿ ಅವನ ಹಾಳುಗಳನ್ನು ಕರೆದುಕೊಂಡು ಆ ಮೂರಾಯ ಬೆಟ್ಟದ ಕಡೆಗೆ ಹೋಗುವಂಥವನಾಗಿದ್ದಾನೆ. ಯಾಕೆ ಇಲ್ಲಿ ಅಬ್ರಹಾಮ ತನ್ನ ಹೆಂಡತಿಯಾದಂಥ ಸಾರಳಿಗೆ ಹೇಳದೆ ಹೋಗ್ತಕ್ಕಂಥವನಾಗಿದ್ದಾನೆ? ಈಗಾಗಲೇ ಸಾರಳ ಒಂದು ಮಾತನ್ನು ಕೇಳಿ ಅವನು ಕಿಟ್ಟು ಹೋಗಿರ್ತಕ್ಕಂಥವನಾಗಿದ್ದಾನೆ. ಅಂದರೆ ಅಗ್ರಳನ್ನು ಮದುವೆ ಆಗುವುದರ ಮೂಲಕವಾಗಿ ಮತ್ತೊಂದು ಮಗನು ಅವನಿಗೆ ಜನಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಆ ನಿಮಿತ್ತವಾಗಿ ಆತನು ಇವಳನ್ನು ಹೆಬ್ಬಿಸಿದರೆ ಮತ್ತೇನಾದರೂ ಇದಕ್ಕೆ ತಡೆಯಾಗಬಹುದು, ನಾನು ದೇವರ ಮೆಚ್ಚಿಗಸ್ತನಾಗಿ ದೇವರಿಗೆ ವಿಧೇಯನಾಗಿ ಜೀವಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಳಗಿನ ಜಾವದಲ್ಲಿಯೇ ಅಬ್ರಹಾಮ ತನ್ನ ಮಗನನ್ನು ಎಬ್ಬಿಸಿ ಇಬ್ಬರೂ ಸಹ ಆ ಒಂದು ಮೂರಾಯ ಬೆಟ್ಟದ ಕಡೆಗೆ ಹೋಗುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಅವನು ಮೂರು ದಿನ ಪ್ರಯಾಣ. ಈ ಮೂರು ದಿನ ಪ್ರಯಾಣದಲ್ಲಿ ಅವನು ಮಾನಸಿಕವಾಗಿ ಎಷ್ಟು ನೊಂದಿರಬಹುದು? ಎಷ್ಟೋ ವರ್ಷಗಳ ಹಿಂದೆ ಆತನಿಗೆ ಮಕ್ಕಳಿಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ, ಈಗ ಮಗನಿಗೆ ಹೆಚ್ಚು ಕಡಿಮೆ 18-20 ವರ್ಷ ಆಗಿದೆ, ಆ ಮಗನನ್ನು ದೇವರು ನನಗೆ ಕೊಡು ಎಂಬುದಾಗಿ ಕೇಳುವಾಗ ಆ ಮಗನನ್ನು ತಾನೇ ತನ್ನ ಸ್ವಂತ ಕೈಯಿಂದ ತುಂಡು ತುಂಡಾಗಿ ಮಾಡಿ ಸರ್ವದಹನ ಮಾಡ್ತಕ್ಕಂಥದ್ದು. ಹಾಗೆ ಮಾಡಬೇಕಾದ್ರೆ ಅವನಲ್ಲಿ ಎಷ್ಟು ಶಕ್ತಿ ಇರಬೇಕು, ಯಾವ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ಹೋರಾಟ ಇದ್ದಿರಬಹುದು, ಒಂದು ನಿಮಿಷ ನಾವು ಯೋಚಿಸಬೇಕು ಪ್ರಿಯ ಕೇಳುಗರೆ. ಆದರೆ ದೇವರ ಮೇಲಿನ ವೈರಾಗ್ಯ ಮತ್ತು ಮಗನ ಮೇಲಿನ ವೈರಾಗ್ಯ ಒಂದಕ್ಕೊಂದು ಇಲ್ಲಿ ಹೋರಾಟ ನಡೀತಕ್ಕಂಥದ್ದಾಗಿದೆ. ಮಗನು ಬೇಕಾ, ದೇವರು ಬೇಕಾ? ಮಗನ ಮೇಲಿನ ವೈರಾಗ್ಯ ಮತ್ತು ದೇವರ ಮೇಲಿನ ವೈರಾಗ್ಯ ಒಂದು ರೀತಿಯ ಹೋರಾಟ, ಆತ್ಮಕ್ಕೂ ಮಾಂಸಕ್ಕೂ ನಡುವೆ ಒಂದು ಹೋರಾಟ ನಡೀತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅಬ್ರಹಾಮ ತನ್ನ ಮಗನನ್ನು ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಕೆಲಸದವರನ್ನ ಅಲ್ಲೇ ಬಿಟ್ಟು ಈಸಾಕ ಮತ್ತು ಅಬ್ರಹಾಮ ಇಬ್ಬರೂ ಸಹ ಆ ಮೋರಾಯ ಬೆಟ್ಟದ ಕಡೆಗೆ ಹೋಗ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಹೋಗಿ ಸರ್ವಾಂಗ ದಹನವನ್ನು ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಈಸಾಕನ ಮೇಲೆ ಆ ಕಟ್ಟಿಗೆಯನ್ನು ಹಾಕ್ತಕ್ಕಂಥವನಾಗಿದ್ದಾನೆ. ಈಸಾಕನನ್ನು ತನ್ನ ಕೈಗಳನ್ನು ಕಾಲುಗಳನ್ನು ಕಟ್ಟಿ ಅದರ ಮೇಲೆ ಮಲಗಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಆಗ ತಡೆಯಲಾಗದಂತಹ ತನ್ನ ಪ್ರೀತಿಯ ಮಗನಾದಂತಹ ಇಸಾಕನು ಏನು ಅವನು ನನ್ನ ಮಗನು ಈ ಪ್ರಶ್ನೆಯನ್ನು ಕೇಳಬಾರದು ಎಂಬುದಾಗಿ ಅನೇಕ ಸಾರಿ ಪ್ರಾರ್ಥನೆ ಮಾಡಿದನು. ಅದೇ ವಿಚಾರವನ್ನ ಇಸಾಕ ತಂದೆಗೆ ಕೇಳ್ತಕ್ಕಂಥನಾಗಿದ್ದಾನೆ. ಅಪ್ಪ, ಸರ್ವ ಹೋಮವನ್ನ ಮಾಡಲು ದಹನವನ್ನ ಮಾಡಲು ಎಲ್ಲ ಇದೆ, ಆದರೆ ಕುರಿ ಎಲ್ಲಿ ಎಂಬುದಾಗಿ ಕೇಳ್ತಕ್ಕಂಥವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ತನ್ನ ತಂದೆಗೆ ಎಷ್ಟು ನೋವಾಗಿರಬಾರದು ಪ್ರಿಯ ಕೇಳುಗರೆ. ಅವನು ಈ ಒಂದು ವಿಚಾರದಲ್ಲಿ ಮಗನ ಹೇಳ್ತಕ್ಕಂಥನಾಗಿದ್ದಾನೆ, ಅಪ್ಪ ಊಟ ಮಾಡು ಎಂಬುದಾಗಿ. ಆದರೆ ಅವನಿಗೆ ಊಟ ಮಾಡಲು ಮನಸ್ಸಿಲ್ಲ. ಅಪ್ಪ ನಿದ್ದೆ ಮಾಡು ಎಂತಕ್ಕಂಥನಾಗಿದ್ದಾನೆ. ಮಗನೇ ನೀನು ಮಲಗು, ಮಗನೇ ನೀನು ಊಟ ಮಾಡು, ನನಗೆ ಮನಸ್ಸಿಲ್ಲ. ಆತನ ಮನಸ್ಸಿನಲ್ಲಿ ಒಂದು ಹೋರಾಟ ನಡೀತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಕೈ ಕಾಲು ಕಟ್ಟಿದಾಗಲೂ ಸಹ ಇಸಾಕನು ಒಂದು ಬಾಯಿ ತೆರೆಯಲಿಲ್ಲ. ಒದ್ದ ಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿಮರಿಯಂತೆ ಎಂಬುದಾಗಿ ನಾವು ಯೆಶಾಯನ ಪ್ರವಾದನ ಗ್ರಂಥ 53 ಅಧ್ಯಾಯದಲ್ಲಿ ಓದ್ತಕ್ಕಂಥರಾಗಿದ್ದೇವೆ. ಯಾಕೆಂದ್ರೆ ಇಸಾಕನು ಬರ್ತಕ್ಕಂತಹ ಮೆಸ್ಸಾಯನಿಗೆ ಸೂಚನೆಯಾಗಿತ್ತು. ಪ್ರಿಯ ಕೇಳುಗರೆ, ಅಬ್ರಹಾಮ ದೇವರಿಗೆ ಆ ರೀತಿಯಾಗಿ ವಿಧೇಯನಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ರೀತಿಯಾಗಿ ವಿಧೇಯನಾದ ನಿಮಿತ್ತವಾಗಿಯೇ ದೇವರಿಗೆ ಭಯಪಡ್ತಕ್ಕಂಥದ್ದು ಅಂದರೆ ಏನು ಅನ್ನುವುದನ್ನು ಅಬ್ರಹಾಮನ ಮೂಲಕವಾಗಿ ದೇವರು ತೋರಿಸ್ತಕ್ಕಂಥವರಾಗಿದ್ದಾರೆ. ಅಬ್ರಹಾಮ ತುಂಬ ದುಃಖ ಭರಿತನಾಗ್ತಕ್ಕಂಥನಾಗಿದ್ದಾನೆ, ತನ್ನ ಮಗನನ್ನು ತಬ್ಬಿಕೊಂಡು ಅಳ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರ ಮಾತನ್ನು ನೆರವೇರಿಸುವುದಕ್ಕೆ ಆತನು ಮುಂದಾಗ್ತಕ್ಕಂಥವನಾಗಿದ್ದಾನೆ. ಮುಂದಾಗುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಆಕಾಶದಿಂದ ಒಂದು ಧ್ವನಿ ಬರ್ತಕ್ಕಂಥದ್ದಾಗಿದೆ. ಆ ಒಂದು ಧ್ವನಿಯನ್ನು ನಾವು ಗಮನಿಸುವುದಾದರೆ ಆದಿಕಾಂಡ ಪುಸ್ತಕ 22:12 ವಚನವನ್ನು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಅರ್ಪಿಸುವುದಕ್ಕೆ ಹಿಂದೆಗೆಲಿಲ್ಲವಾದದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದನ್ನು ಈಗ ತೋರಿ ಬಂತು ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈಗ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಯಾವ ರೀತಿಯಲ್ಲಿ ಆ ಹೋರಾಟ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ. ದೇವರ ವೈರಾಗ್ಯ, ಮಗನ ವೈರಾಗ್ಯ, ಅದರಲ್ಲಿ ಅಬ್ರಹಾಮನಿಗೆ ಬಂದಂತ ಶೋಧನೆಯಲ್ಲಿ ಪ್ರಿಯ ಕೇಳುಗರೆ, ಆತನು ದೇವರನ್ನ ಪ್ರೀತಿಸುವಂತವನಾಗಿದ್ದನು, ದೇವರ ವಾಕ್ಯದ ಮೇಲೆ ಗೌರವ ಇಡುವಂತವನಾಗಿದ್ದನು. ಆ ನಿಮಿತ್ತವಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವನು ದೇವರಿಗೆ ಭಯಪಡುವಂತವನಾದನು ಎಂಬುದಾಗಿ ಪರಲೋಕವೇ ಹೇಳುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಇವತ್ತು ಯಾವ ರೀತಿಯಲ್ಲಿ ದೇವರಿಗೆ ಭಯಪಡುವಂಥವರಾಗಿದ್ದೇವೆ? ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳಿದ್ದಾವೆ ಪ್ರಿಯ ಕೇಳುಗರೆ. ದೇವರಿಗಿಂತ ಈ ಲೋಕದಲ್ಲಿ ನಾವು ಯಾವುದನ್ನು ಸಹ ಹೆಚ್ಚಾಗಿ ಪ್ರೀತಿಸಬಾರದು, ಗೌರವಿಸಬಾರದು. ದೇವರಿಗೆ ಮೊದಲ ಸ್ಥಾನ, ಅಬ್ರಹಾಮ ದೇವರಿಗೆ ಮೊದಲ ಸ್ಥಾನವನ್ನು ನೀಡಿದ ನಿಮಿತ್ತವಾಗಿಯೇ ಅಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನು ದೇವರಿಗೆ ಭಯಪಟ್ಟನು ಎಂಬುದಾಗಿ. ಅದಕ್ಕೋಸ್ಕರವೇ ಪ್ರಕಟಣೆ ಗ್ರಂಥ 14:7 ದೇವರಿಗೆ ಭಯಪಡಿರಿ ಎಂಬುದಾಗಿ ನಮಗೆ ಎಚ್ಚರಿಕೆಯ ಸಂದೇಶವನ್ನು ದೇವರು ಕೊಡ್ತಕ್ಕಂಥವನಾಗಿದ್ದಾನೆ. ಎಂಥ ಭಯ ಎಂದರೆ ಅಬ್ರಹಾಮ ಹೇಗೆ ದೇವರಿಗೆ ಭಯಪಟ್ಟನೋ ಅಂತಹ ಭಯ ನಮ್ಮಲ್ಲಿರಬೇಕು. ಅಂತಹ ಭಯವನ್ನು ನಾವು ದೇವರಿಗೆ ತೋರಿಸುವುದಾದರೆ ಅಬ್ರಹಾಮನ ರೀತಿಯಲ್ಲಿ ನಾವು ನಂಬಿಗಸ್ತರಾಗಿ ಈ ಲೋಕದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಅಂಥ ಆಶೀರ್ವಾದವನ್ನು ದೇವರು ನಿಮ್ಗೆ ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕವನ್ನು, ಭೂಲೋಕವನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಂದೆಯಾದ ದೇವರೇ, ಸ್ವಾಮಿ ಅಬ್ರಹಾಮನ ಮೂಲಕವಾಗಿ ನಿನಗೆ ಭಯಪಡ್ತಕ್ಕಂತಹ ಭಯ ಎಂಥದ್ದು ಎಂಬುದಾಗಿ ನಾವು ಅರ್ತುಕೊಂಡೆವು ಸ್ವಾಮಿ. ಅದಕ್ಕೋಸ್ಕರವೇ ನೀನು ದೇವರಿಗೆ ಭಯಪಡಿರಿ ಎಂಬುದಾಗಿ ಈ ಕೊನೆಯ ಕಾಲದಲ್ಲಿ ಈ ಲೋಕಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದೀಯ ಸ್ವಾಮಿ. ಅಬ್ರಹಾಮನ ರೀತಿಯಲ್ಲಿ ನಾವು ನಿನಗೆ ಭಯಪಡ್ತಕ್ಕಂತಹ ಮಕ್ಕಳಾಗಿ, ನಿನ್ನ ಮೇಲೆ ಗೌರವದಿಂದ ನಾವು ಭಯಪಡ್ತಕ್ಕಂತಹ ಮಕ್ಕಳಾಗಿ, ನಿನ್ನ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಭಯಪಡ್ತಕ್ಕಂತಹ ಮಕ್ಕಳಾಗಿ, ಪಾಪವನ್ನು ದ್ವೇಷಿಸಿ ನಿನ್ನನ್ನು ಪ್ರೀತಿಸಿ ಬುದ್ಧಿವಂತರಾಗಿ ನಿನ್ನ ಪರಲೋಕ ರಾಜ್ಯದ ಬೆಳಕಾಗಿ ಈ ಲೋಕದಲ್ಲಿ ಜೀವಿಸಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಮ್ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ, ಈ ಲೋಕ ಬರೀ ಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವಾ.